Welcome once again to Words of Life.
ಮತ್ತೊಮ್ಮೆ ಜೀವವಾಕ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
We're studying now in Acts chapter 19.
ಈಗ ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ.
Here we read about Paul coming to the place called Ephesus.
ಇಲ್ಲಿ ನಾವು ಓದುತ್ತೇವೆ ಪೌಲನು ಎಫೆಸಕ್ಕೆ ಬರುವಂತದ್ದನ್ನು.
He had spent 1.5 years in Corinth, which was the longest time he spent anywhere.
ಪೌಲನು ಕೊರಿಂಥದಲ್ಲಿ 1.5 ವರ್ಷ ಕಳೆದನು. ಇಷ್ಟೊಂದು ಸಮಯವನ್ನ ಪೌಲನು ಎಲ್ಲಿಯೂ ಕಳೆದಿರಲಿಲ್ಲ.
After that, the Lord had told him to move.
ನಂತರ ಕರ್ತನು ಪೌಲನಿಗೆ ಇಲ್ಲಿಂದ ತೆರಳುವಂತೆ ಹೇಳಿದನು.
When he left Ephesus, he found certain people who were born again but who had not received the Holy Spirit.
ಪೌಲನು ಎಫೆಸದಲ್ಲಿ ಕೆಲವು ಜನರನ್ನ ಭೇಟಿಯಾಗುತ್ತಾನೆ. ಅವರು ಹೊಸದಾಗಿ ಹುಟ್ಟಿದ್ದರು, ಆದರೆ ಪವಿತ್ರಾತ್ಮನನ್ನ ಸ್ವೀಕರಿಸಿಕೊಂಡಿದ್ದಿಲ್ಲ.
He asked them, he said, did you receive the Holy Spirit when you believed? Verse 2.
ಪೌಲನು ಎರಡನೇ ವಚನದಲ್ಲಿ ಅವರಿಗೆ ಕೇಳುತ್ತಾನೆ, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಅಂತ.
What is the need for that question if everybody automatically receives the Holy Spirit when they believe?
ಅವರೆಲ್ಲರೂ ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದರೆ ಈ ಪ್ರಶ್ನೆ ಕೇಳುವ ಅಗತ್ಯತೆ ಆದರೂ ಏನಿತ್ತು?
Some people would say, Paul, you're foolish. Don't ask such a question.
ಕೆಲವರು ಪೌಲನಿಗೆ ನೀನು ಮೂಢನು, ಇಂತಹ ಪ್ರಶ್ನೆ ಕೇಳಬಾರದು ಅಂತ ಹೇಳಿರಬಹುದು.
Don't you know that when a person believes, he automatically receives?
ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಿದ ನಂತರ ಆಗಲೇ ಪವಿತ್ರಾತ್ಮ ವರವನ್ನು ಸ್ವೀಕರಿಸಿಕೊಳ್ಳುತ್ತಾನೆ ಅಂತ ಗೊತ್ತಿರುವ ಅಂತ ಕೇಳಿರಬಹುದು. ಪೌಲನು ಈ ರೀತಿಯ ದೈವ ಶಾಸ್ತ್ರಗಳನ್ನೆಲ್ಲ ನಂಬಿದ್ದಿಲ್ಲ.
Did you receive the Holy Spirit when you believe?
ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ?
The answer could be yes or no.
ಉತ್ತರವು ಹೌದು ಅಥವಾ ಇಲ್ಲ ಆಗಿರಬೇಕು.
They said no. We
ಅವರು ಇಲ್ಲ ಅಂತ ಹೇಳಿದ್ರು.
We haven't even heard whether there's a Holy Spirit.
ಪವಿತ್ರಾತ್ಮನು ಇದ್ದಾನೆ ಅಂತ ಕೇಳೆಯಲ್ಲ ನಾವು ಅಂತ ಹೇಳಿದ್ರು.
He said, how can that be?
ಪೌಲನು ಕೇಳ್ತಾನೆ ಹೇಗದು ಎಂಬುದಾಗಿ.
What type of baptism did you have?
ಮೂರನೇ ವಚನದಲ್ಲಿ ಕೇಳ್ತಾನೆ ಎಂತಹ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ ನೀವು ಅಂತ.
Question, you find out whether they baptized in Jesus' name or in the name of the Father, Son and Holy.
ಆ ಪ್ರಶ್ನೆಯಲ್ಲಿ ನೀವು ಕಂಡುಹಿಡ್ಕೋಬೇಕು ಅವರು ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರ ಅಥವಾ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ
ಮಾಡಿಸಿಕೊಂಡ್ರೆ.
ಅನೇಕರು ಹೇಳಿದರು ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂತ.
But see his question.
ಆತನ ಪ್ರಶ್ನೆ ನೋಡ್ರಿ ಇಲ್ಲಿ.
You have not heard of the Holy Spirit?
ನೀವು ಪವಿತ್ರಾತ್ಮನ ಬಗ್ಗೆ ಕೇಳಿಲ್ವಾ?
What were you baptized?
ಮತ್ತೆ ಯಾವುದನ್ನ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ?
They were baptizing him in the name of Father, Son and Holy Spirit.
ಅವರು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು.
How can you not have heard about the Holy Spirit?
ಮತ್ತೆ ಹಾಗಿದ್ದಲ್ಲಿ ನೀವು ಪವಿತ್ರಾತ್ಮನ ಬಗ್ಗೆ ಕೇಳಿಲ್ಲ ಅಂತ ಹೇಗೆ ಹೇಳ್ತೀರಿ ನೀವು?
We were baptized with John's
baptism. ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂತ ಹೇಳ್ತಾರೆ ಅವರು.
That's not Christian.
ಪೌಲನು ಹೇಳುತ್ತಾನೆ ಅದು ಕ್ರಿಸ್ತೀಯ ದೀಕ್ಷಾ ಸ್ನಾನ ಅಂತ.
So why does it say in certain places they baptized in the name of Jesus?
ಹಾಗಿದ್ದಲ್ಲಿ ಯಾಕೆ ಕೆಲವು ಕಡೆ ಹೇಳುತ್ತೆ ಜನರು ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು
ಎಂಬುದಾಗಿ. Jesus commanded baptize in the name of the Father.
ಯೇಸು ಹೇಳಿದ ಹಾಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಎಂಬುದರ ವಿರುದ್ಧವಾಗಿಲ್ವಾ? ಎರಡೂ ಸತ್ಯನೇ.
Like for example,
ಉದಾಹರಣೆಗೆ ನಾವು ಜನರಿಗೆ ದೀಕ್ಷಾ ಸ್ನಾನ ಮಾಡಿಸುವಾಗ, ನಾನು ಜನರಿಗೆ ದೀಕ್ಷಾ ಸ್ನಾನ ಮಾಡಿಸುವಾಗ ಅವರಿಗೆ ಈ ರೀತಿ ಮಾಡಿಸುತ್ತೇನೆ, ನಾನು ದೀಕ್ಷಾ ಸ್ನಾನ ಮಾಡಿಸುತ್ತೇನೆ ತಂದೆಯ ಹೆಸರಿನಲ್ಲಿ, ಮಗನಾದ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತು ಪವಿತ್ರಾತ್ಮನ ಹೆಸರಲ್ಲಿ.
I don't identify the son as the Lord Jesus.
ನಾನು ಯೇಸು ಕ್ರಿಸ್ತನನ್ನು ಮಗನು ಎಂಬುದಾಗಿ ಗುರುತಿಸಲಿಲ್ಲ ಅಂದ್ರೆ,
and I just say Father, Son and Holy,
ನಾನು ಕೇವಲ ತಂದೆ ಮಗ ಪವಿತ್ರಾತ್ಮ ಅಂತ ಹೇಳುವಾಗ,
another religion may say that's okay, that is our Trinity.
ಆಗ ಬೇರೆ ಇತರೆ ಧರ್ಮಗಳು ಹೇಳಬಹುದು ಪರವಾಗಿಲ್ಲ ಅದು ನಮ್ಮ
ತ್ರಯೇಕತ್ವ.
ಯಾಕಂದರೆ ಹಲವಾರು ಇತರ ಧರ್ಮಗಳು ಸಹ ಒಂದು ವಿಧವಾದ ತ್ರಯೇಕತ್ವವನ್ನು
ನಂಬುತ್ತವೆ. So I identify the son as the Lord Jesus Christ, so there's no confusion about which Trinity I'm referring.
ನಾನು ಯೇಸು ಕ್ರಿಸ್ತನನ್ನು ಮಗನು ಎಂಬುದಾಗಿ ಗುರುತಿಸುವಾಗ ನಾನು ಯಾವ ತ್ರಯೇಕತ್ವವನ್ನು ಉಲ್ಲೇಖಿಸುತ್ತಿದ್ದೇನೆ ಎಂಬಂತ ವಿಷಯದಲ್ಲಿ ಗೊಂದಲ
ಇರುವುದಿಲ್ಲ.
ಆಗ ನೀವು ಹೇಳಬಹುದು ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಎಂಬಂತ ಯೇಸುವಿನ ಆಜ್ಞೆಗೆ
ವಿಧೇಯನಾಗಿದ್ದೇನೆ.
ಮತ್ತು ನೀವು ಹಕ್ಕುದಾಯಕವಾಗಿ ಹೇಳಬಹುದು ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದ್ದೇನೆ, ಬೇರೆ ಯಾವುದೋ ತ್ರಯೇಕತ್ವದ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿಸಲ ಎಂಬುದಾಗಿ ಹೇಳಬಹುದು,
ವಿಷ್ಣು
ಅಥವಾ ಮತ್ತೊಂದು ನಾಮದಲ್ಲಿ ಮಾಡಿಸಲ ಎಂಬುದಾಗಿ ಹೇಳಬಹುದು, ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದ್ದೇನೆ. ಹಾಗಾಗಿ ಇಲ್ಲಿ ನೋಡುತ್ತೇವೆ
ದಟ್ ವೆನ್ ದೇ ಹರ್ಡ್ ದಿಸ್,
ಅವರು ಇದನ್ನ ಕೇಳಿದಾಗ,
ದೆನ್ ದೇ ವರ್ ಬ್ಯಾಪ್ಟೈಸ್ಡ್ ಪ್ರಾಪರ್ಲಿ ವರ್ಸ್ 5 ಇನ್ ದಿ ನೇಮ್ ಆಫ್ ದಿ ಲಾರ್ಡ್.
ಐದನೇ ವಚನದಲ್ಲಿ ಕರ್ತನಾದ ಯೇಸುವಿನ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು, ಅದರ ಅರ್ಥ ತಂದೆಯ ಹೆಸರಲ್ಲಿ,
ಅಂಡ್ ದಿ ಸನ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್,
ಮಗನಾದ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ,
ಹೋಲಿ ಸ್ಪಿರಿಟ್
ಮತ್ತು ಪವಿತ್ರಾತ್ಮನ ಹೆಸರಲ್ಲಿ.
ಆಫ್ಟರ್ ದಟ್
ಇದೆಲ್ಲ ಆದ ಮೇಲೆ
ದೇ ವರ್ ಬೋರ್ನ್ ಅಗೇನ್ ಅಂಡ್ ಬ್ಯಾಪ್ಟೈಸ್ಡ್,
ಅವರು ಹೊಸದಾಗಿ ಹುಟ್ಟಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ,
ಅಂಡ್ ದೆನ್ ಪಾಲ್ ಲೇಡ್ ಹಿಸ್ ಹ್ಯಾಂಡ್ಸ್ ಆನ್ ದೆಮ್,
ಪೌಲನು ಅವರ ಮೇಲೆ ಹಸ್ತವನ್ನಿಟ್ಟನು,
ಅಂಡ್ ದೇ ರಿಸೀವ್ ದಿ ಹೋಲಿ ಸ್ಪಿರಿಟ್,
ಅವರು ಪವಿತ್ರಾತ್ಮ ವರವನ್ನು ಸ್ವೀಕರಿಸಿಕೊಂಡರು.
So was this after they were born again?
ಅವರು ಹೊಸದಾಗಿ ಹುಟ್ಟಿದ ನಂತರ ಈ ತರ ಆಯ್ತಾ?
Or at the time when they were born again?
ಅಥವಾ ಹೊಸದಾಗಿ ಹುಟ್ಟುವಂತ ಸಮಯದಲ್ಲಿ ಆಯ್ತಾ?
Obviously Paul would not have baptized them in verse 5 if they were not born again.
ನಿಶ್ಚಯವಾಗಿ ಪೌಲನು ಅವರು ಹೊಸದಾಗಿ ಹುಟ್ಟಿಲ್ಲ ಅಂದಿದ್ರೆ ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದಿಲ್ಲ. ಐದನೇ ವಚನದಲ್ಲಿ
born again,
ಅವರು ಹೊಸದಾಗಿ ಹುಟ್ಟಿದರು,
baptized,
ದೀಕ್ಷಾ ಸ್ನಾನ ಮಾಡಿಸಿಕೊಂಡರು,
and then Paul led them into the being filled with the Holy Spirit.
ನಂತರ ಪೌಲನು ಅವರನ್ನು ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಗೆ ನಡೆಸಿದನು.
Amazing miracles here in Ephesus through the apostle Paul.
ದೇವರು ಎಫೆಸದಲ್ಲಿ ಅಪೊಸ್ತಲನಾದ ಪೌಲನ ಮುಖಾಂತರ ಮಹತ್ ಕಾರ್ಯಗಳನ್ನು ಮಾಡಿದರು.
People far away who couldn't be brought to Paul.
ರೋಗಿಗಳು ಬಹಳ ದೂರದಲ್ಲಿದ್ದಾಗ ಅವರನ್ನು ಪೌಲನ ಬಳಿಗೆ ಕರೆತರಲು ಆಗದಿದ್ದಾಗ
Paul would just touch certain handkerchiefs and aprons and that would heal the sick.
ಪೌಲನು ಕೇವಲ ರೋಗಿಗಳ ಬಟ್ಟೆಗಳನ್ನು ಮುಟ್ಟಿದ್ದರಿಂದ ರೋಗಿಗಳು ಗುಣ ಹೊಂದುತ್ತಿದ್ದರು.
Some people have made a business out of this.
ಕೆಲವು ಜನರು ಇದನ್ನು ಒಂದು ವ್ಯಾಪಾರವನ್ನಾಗಿ ಮಾಡಿಕೊಂಡಿದ್ದಾರೆ.
Sellers of doves in the temple.
ಹೇಗೆ ದೇವಾಲಯದಲ್ಲಿ ಚಿಲ್ಲರೆ ಮತ್ತು ಪಾರಿವಾಳ ವ್ಯವಹಾರ ನಡೆಯುತ್ತಲ್ಲ ಹಾಗೆ.
There's a lot of difference between Paul doing it and a lot of people doing
it. ಅಂದು ಪೌಲನು ಮಾಡಿದ್ದಕ್ಕೂ ಇಂದು ಅನೇಕರು ಮಾಡುವುದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ.
And there was a great revival there throughout this time.
ಆ ಸಮಯದಲ್ಲಿ ದೊಡ್ಡ ಉಜ್ಜೀವನವಿತ್ತು.
And such a great revival that the demand for idols started dropping.
ಆ ಉಜ್ಜೀವನ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ವಿಗ್ರಹಗಳಿಗೆ ಇರುವಂತ ಬೇಡಿಕೆ ಕಡಿಮೆ ಆಗಿತ್ತು.
And so the idol makers got disturbed.
ವಿಗ್ರಹ ತಯಾರಕರು ತೊಂದರೆಗೆ ಒಳಗಾದರು.
And they tried to create a lot of persecution.
ಅವರು ಅಲ್ಲಿ ಗಲಭೆಯನ್ನು ಹುಟ್ಟು ಹಾಕಲು ಪ್ರಯತ್ನ ಪಟ್ಟರು ಕೂಡ.
But God gave Paul favor with the town clerk.
ಪಟ್ಟಣದ ಯಜಮಾನನ ಅನುಗ್ರಹವು ಪೌಲನಿಗೆ ದೊರಕುವಂತೆ ದೇವರು ಮಾಡಿದರು.
And he protected Paul.
ಈತನು ಪೌಲನನ್ನ ಕಾಪಾಡಿದನು. ನಂತರ ನಾವು ಓದುತ್ತೇವೆ ಪೌಲನು ಅಲ್ಲಿಂದ ಬೇರೆ ಸ್ಥಳಗಳಿಗೆ ತೆರಳಿದನು.
ಇಪ್ಪತ್ತನೇ
ಅಧ್ಯಾಯ 17 ವಚನದಲ್ಲಿ ಈ ರೀತಿ ಇದೆ, ಪೌಲನು ಹಿಂತಿರುಗಿ ಮತ್ತೊಮ್ಮೆ ಎಫೆಸಕ್ಕೆ ಬರುತ್ತಾನೆ. ಅಲ್ಲಿ ಸಭಾ ಹಿರಿಯರನ್ನ ಕರೆಯುತ್ತಾನೆ. ಆತನು ನೇರವಾಗಿ ಎಫೆಸಕ್ಕೆ ಹೋಗಲಾರದೆ ಮಿಲೇತದಿಂದ ಎಫೆಸಕ್ಕೆ ಬರುವಂತೆ ಹೇಳಿ ಕಳುಹಿಸುತ್ತಾನೆ. ನಾನು ನಿಮ್ಮೊಟ್ಟಿಗೆ ಏನು ಹಂಚಿಕೊಳ್ಳುತ್ತೇನೆ ಅಂತ ಪೌಲನು ಹೇಳುತ್ತಾನೆ.
Wonderful testimony and passage there from Acts 20 verse 18 till the end of the
20ನೇ ಅಧ್ಯಾಯ 18 ರಿಂದ ಆ ಅಧ್ಯಾಯದ ಕೊನೆಯವರೆಗೂ ಅದ್ಭುತವಾದ ಸಾಕ್ಷಿ ಮತ್ತು ವಚನಗಳಿವೆ.
Paul gives his testimony of how he lived for 3 years.
ನಾನು ಹೇಗೆ 3 ವರ್ಷ ಎಫೆಸದಲ್ಲಿದ್ದೆ ಎಂಬಂತ ಸಾಕ್ಷಿಯನ್ನು ಪೌಲನು
ಕೊಡುತ್ತಾನೆ. Says, you know how I worked here for 3 years.
ಈ 3 ವರ್ಷ ನಾನು ಇಲ್ಲಿ ಹೇಗೆ ಕೆಲಸ ಮಾಡಿದೆ ಗೊತ್ತಾ ಅಂತ ಕೇಳ್ತಾನೆ.
Day and night verse 31 I preached.
ಹಗಲಿರುಳು ಎಡಬಿಡದೆ ನಿಮಗೆ ಬುದ್ಧಿ ಹೇಳಿದನು ಅಥವಾ ಉಪದೇಶ ಮಾಡಿದನು ಅಂತ ಹೇಳ್ತಾನೆ.
He must have preached about 2000 sermons.
ಅದರ ಅರ್ಥ ಪೌಲನು ಅಲ್ಲಿ ಸುಮಾರು 2000 ಪ್ರಸಂಗ ಮಾಡಿದ್ದನು. ಪೌಲನು ಇಲ್ಲಿ ಆ ಪ್ರಸಂಗಗಳನ್ನು ಅವರಿಗೆ ಜ್ಞಾಪಕ ಮಾಡಲಿಲ್ಲ. ನಾನು ಹೇಗೆ ಜೀವಿಸಿದೆನು ನೋಡ್ರಿ ಎಂಬುದಾಗಿ ಹೇಳುತ್ತಾನೆ.
19
ವಚನ ದೀನತೆ.
And I didn't desire anybody's silver or gold. Verse 33.
33ನೇ ವಚನದಲ್ಲಿ ಯಾರ ಬೆಳ್ಳಿ ಬಂಗಾರವನ್ನು ನಾನು ಆಶಿಸಲಿಲ್ಲ.
I worked with my own hands. Verse 34.
ನನ್ನ ಸ್ವಂತ ಕೈಯಿಂದ ಕೆಲಸ ಮಾಡಿದೆ ಅಂತ 34ನೇ ವಚನ.
I showed you how you must help the poor.
ನನ್ನ ಜೊತೆ ಇಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನ ನೀವೇ ಬಲ್ಲಿದೆ ಎಂಬುದಾಗಿ ಹೇಳುತ್ತಾನೆ.
From there
ಅಲ್ಲಿಂದ
we read that Paul went on to from Paul sailed from Miletus.
ನಾವು ಓದುತ್ತೇವೆ ಪೌಲನು ಮಿಲೇತದಿಂದ ಹಡಗಿನಲ್ಲಿ ಪ್ರಯಾಣ ಮಾಡಿದನು.
And they went to Tyre.
ನಂತರ ತೂರ್ ಪಟ್ಟಣಕ್ಕೆ ತೆರಳುತ್ತಾನೆ.
From there they went and came to Caesarea in verse 8.
ಇಪ್ಪತ್ತೊಂದನೇ ಅಧ್ಯಾಯ 8ನೇ ವಚನದಲ್ಲಿ ಕೈಸರ್ಯಕ್ಕೆ
ಬರುತ್ತೆ.
ಅಲ್ಲಿ ನಾವು ಓದುತ್ತೇವೆ ಫಿಲಿಪ್ಪನ 4 ಹೆಣ್ಣು ಮಕ್ಕಳು ಪ್ರವಾದಿಸುವವರಾಗಿದ್ದರು ಅಂತ.
Prophesied under the authority of their father who was an elder.
ಅವರು ಸಭಾ ಹಿರಿಯನಾದ ತಮ್ಮ ತಂದೆಯ ಅಧಿಕಾರದ ಅಡಿಯಲ್ಲಿ ಪ್ರವಾದಿಸುವವರಾಗಿದ್ದರು.
You know that women can prophesy.
ಸ್ತ್ರೀಯರು ಸಹ ಪ್ರವಾದಿಸಬಹುದು, ನಿಮಗೆ ಗೊತ್ತಾ? ದೇವರ ವಾಕ್ಯವನ್ನು ಹಂಚಿಕೋಬಹುದು.
But you also know that they must do that under the authority of a man.
ಒಬ್ಬ ಮನುಷ್ಯನ ಅಧಿಕಾರದಡಿಯಲ್ಲಿ ಅವರು ಅದನ್ನೆಲ್ಲ ಮಾಡಬಹುದಾಗಿದೆ.
And though they were, had the gift of prophecy,
ಅವರಿಗೆ ಪ್ರವಾದನ ವರವಿದ್ದರೂ ಸಹ,
as we read in verse 9,
9ನೇ ವಚನದಲ್ಲಿ ಓದುತ್ತೇವೆ,
Paul was staying in that house.
ಪೌಲನು ಆ ಮನೆಯಲ್ಲಿ ಇಳುಕೊಂಡಿದ್ದನು.
God wanted to give a message to Paul.
ದೇವರು ಪೌಲನಿಗೆ ಸಂದೇಶ ಕೊಡಬೇಕಾದಾಗ,
he did not give it through any of these 4 women.
ಈ 4 ಹೆಣ್ಣು ಮಕ್ಕಳ ಮುಖಾಂತರ ಆ ಸಂದೇಶ ಕೊಡಲಿಲ್ಲ.
That's something very interesting.
ಅದು ಆಸಕ್ತಿಕರ ವಿಷಯ.
He got another man, Agabus, who came from a long distance away.
Dumba dooradinda Agaban emba obba vyakti bandiddanu.
And Agabus gave the prophecy.
Agabanu pravadaneyana kottanu.
Why couldn't the women give it?
Yake hennu makkalu kodlikagalilla?
God did not allow them to have any authority over his servant Paul.
Devaru tanna sevakanada Paulana mele yava reeti adhikaravanna avarige kodalilla.
So Agabus comes.
Hagagi Agabanu bandanu.
And he says,
atan heltane,
the Holy Spirit says that the man who owns this belt, he took Paul's belt, bound his feet and says,
ಪೌಲನ ನಡುಕಟ್ಟನ್ನು ತೆಗೆದು ತನ್ನ ಕೈಕಾಲುಗಳನ್ನು ಕಟ್ಟಿಕೊಂಡು ಈ ನಡುಕಟ್ಟು ಯಾವನದೋ ಅವನನ್ನು ಅನ್ಯ ಜನರ ಕೈಗೆ ಒಪ್ಪಿಸಿಕೊಡುವರು ಎಂಬುದಾಗಿ ಪವಿತ್ರಾತ್ಮನು ಹೇಳುತ್ತಾನೆಂದು ಹೇಳಿದನು. ಆಗಬನ ಬಗ್ಗೆ ಎರಡು ಪ್ರವಾದನೆಗಳನ್ನು ಮಾತ್ರ ಸತ್ಯವೇದದಲ್ಲಿ ನಮೂದಿಸಲಾಗಿದೆ. ಮೊದಲನೆಯದು ಅಪೋಸ್ತಲರ ಕೃತ್ಯಗಳು 11ನೇ ಅಧ್ಯಾಯ ನೆನಪಿದೆಯಾ? ಕ್ಷಾಮದ ಕುರಿತು ಪ್ರವಾದಿಸುತ್ತಾನೆ, ಆದರೆ ಏನು ಮಾಡಬೇಕು ಅಂತ ಯಾರಿಗೂ ಹೇಳಲಿಲ್ಲ. ಹೊಸ ಒಡಂಬಡಿಕೆಯ ಪ್ರವಾದನೆ ಗುರುತು ಅದಾಗಿದೆ. ಏನಾಗತ್ತೆ ಅಂತ ಅವರು ಹೇಳುತ್ತಾರೆ, ಆದ್ರೆ ಏನು ಮಾಡಬೇಕು ಅಂತ ಹೇಳೋದಿಲ್ಲ.
ಹಳೆ
ಒಡಂಬಡಿಕೆಯಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾ ಇದ್ರು. ಪ್ರವಾದಿಗಳು ರಾಜರಿಗೆ ಅರಸುಗಳಿಗೆ ಹೇಳ್ತಾ ಇದ್ರು ಇದನ್ನ ಮಾಡು ಅದನ್ನ ಮಾಡು ಅಂತ. ಇಲ್ಲಿ ಕೂಡ
Paul will be bound like this when he goes to
Jerusalem. ಗೆ ಹೋದ್ರೆ ಈ ರೀತಿ ಕಟ್ಟಿ ಹಾಕಲ್ಪಡುತ್ತಾನೆ ಅಂತ
ಪ್ರವಾದಿಸುತ್ತಾನೆ.
ಹೋಗಬೇಕು ಅಥವಾ ಬೇಡವೋ ಅಂತ ಏನು ಹೇಳಿಲ್ಲ.
ಇನ್ ನ್ಯೂ ಟೆಸ್ಟಮೆಂಟ್ ಪ್ರಾಫೆಸಿ,
ಹೊಸ ಒಡಂಬಡಿಕೆಯ ಪ್ರವಾದನೆಯಲ್ಲಿ,
ನೆವರ್ ಡಸ್ ಅ ಪ್ರಾಫೆಟ್ ಗಿವ್ ಡೈರೆಕ್ಷನ್ ಸೇಯಿಂಗ್ ಗೋ ಆರ್ ಡೋಂಟ್ ಗೋ,
ನೀವು ಹೋಗಬೇಕು ಅಥವಾ ಹೋಗಬಾರದು ಎಂಬಂತ ಮಾರ್ಗದರ್ಶನವನ್ನ ಪ್ರವಾದಿಯು ನೀಡುವುದಿಲ್ಲ. ಇಂದು ಒಬ್ಬ ವ್ಯಕ್ತಿ ಈ ರೀತಿ ಮಾರ್ಗದರ್ಶನ ಮಾಡುವಾಗ ಆತನು ಸುಳ್ಳು ಪ್ರವಾದಿ ಎಂಬುದಾಗಿ ನಿಶ್ಚಯ ಪಡಿಸಿಕೋಬೇಕು. ನೀವು ಆ ರೀತಿ ಸಾವಿರ ಮಂದಿ ಇದ್ದಾರೆ, ಅವರು ನಿಮ್ಮ ಹಣವನ್ನು ಸುಲುಕೊಳ್ಳಲು ಆಸಕ್ತಿ ಹೊಂದಿದ್ದಾರಷ್ಟೇ.
He said, "This is you're going to be bound like this."
ಈ ರೀತಿ ನೀನು ಕಟ್ಟು ಹಾಕಲ್ಪಡುತ್ತಿ ಎಂಬುದಾಗಿ ಅಗಬನು ಹೇಳಿದಾಗ
all the people started weeping.
ಎಲ್ಲಾ ಜನರು ಅಳಲು ಪ್ರಾರಂಭಿಸಿದರು.
He said, "Why are you weeping for me? I'm ready to die."
ನನಗಾಗಿ ಯಾಕೆ ಅಳ್ತಾ ಇದ್ದೀರಾ, ನಾನು ಸಾಯಲು ಸಿದ್ಧನಿದ್ದೇನೆ ಎಂಬುದಾಗಿ ಪೌಲನು ಹೇಳುತ್ತಾನೆ.
Then he went to Jerusalem.
ನಂತರ ಆತನು ಯೆರೂಸಲೇಮಿಗೆ ಹೋಗ್ತಾನೆ.
Some of the other half converted people
ಅಲ್ಲಿ ಅರ್ಧಂಬರ್ಧ ಪರಿವರ್ತನೆ ಹೊಂದಿದಂತ ಜನರು ಇರುತ್ತಾರೆ.
ಅವರಿಗೆ
ಕ್ರಿಸ್ತನೂ ಬೇಕು ಮೋಶೆಯೂ ಬೇಕಾಗಿರುತ್ತಾನೆ. ಪೌಲನಿಗೆ ಹೇಳ್ತಾರೆ ಅವರು,
Why don't you just give people the impression that you're still keeping the law?
ನೀನು ಇನ್ನೂ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುತ್ತೆ ಎಂಬುದಾಗಿ ಜನರಿಗೆ ಯಾಕೆ ತೋರಿಸಬಾರದು ಅಂತ ಹೇಳ್ತಾರೆ ಅವರು.
21 verse 24.
21ನೇ ಅಧ್ಯಾಯ 24ನೇ ವಚನ.
So you do one thing.
ನೀನು ಒಂದನ್ನ ಮಾಡು.
There are four people here who are under a vow, verse 23.
ನಮ್ಮಲ್ಲಿ ವ್ರತ ಮಾಡಿದವರು ನಾಲ್ಕು ಮಂದಿ ಇದ್ದಾರೆ. 23ನೇ ವಚನ.
Jewish people.
ಯಹೂದ್ಯ ಜನರು.
They want to be Nazarene.
ತಾವು ನಜರೇತಿನವರಾಗಬೇಕೆಂದು ಹೇಳಿದ್ದಾರೆ.
So you take them along.
ಅವರನ್ನು ಕರೆದುಕೊಂಡು ಹೋಗು.
And pay for their expenses. They may shave their heads.
ಅವರು ತಮ್ಮ ವ್ರತವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅವರಿಗೋಸ್ಕರ ಹಣ ವೆಚ್ಚ ಮಾಡು.
When you do that,
ನೀವು ಅದನ್ನು ಮಾಡುವಾಗ
everybody will know that you are supporting.
ಎಲ್ಲರಿಗೂ ಗೊತ್ತಾಗುತ್ತೆ ನೀವು ಅದನ್ನು ಬೆಂಬಲಿಸುತ್ತಿದ್ದೀರಾ.
So Paul, without consulting God,
ಪೌಲನು ದೇವರ ಮಾರ್ಗದರ್ಶನ ಪಡೆಯದೆ 26ನೇ ವಚನ,
took the man and went into the temple to purify.
ಈ ಮನುಷ್ಯರನ್ನು ದೇವಾಲಯದೊಳಕ್ಕೆ ಶುದ್ಧೀಕರಿಸುವ ಸಲುವಾಗಿ ಕರೆದುಕೊಂಡು ಹೋಗ್ತಾನೆ.
And pick the money.
ಮತ್ತು ಹಣವನ್ನು ತೆಗೆದುಕೊಳ್ಳುತ್ತಾನೆ.
And when 7 days were over,
ಆ ಏಳು ದಿವಸಗಳು ಮುಗಿದ ತರುವಾಯ,
and Paul was seen in the temple by some Jews,
ಯಹೂದ್ಯರು ಪೌಲನನ್ನು ದೇವಾಲಯದಲ್ಲಿ ಕಂಡು
they got upset.
ಅಸಮಾಧಾನಗೊಳ್ಳುತ್ತಾರೆ.
And there was such a tremendous uproar that they wanted to almost kill him.
ಅವರು ಆತನ ಮೇಲೆ ರೋಷಗೊಂಡು ಆತನನ್ನು ಕೊಲ್ಲಲು ನೋಡುತ್ತಾರೆ.
Roman soldiers had to come and rescue.
ನಂತರ ರೋಮ್ ರಾಜ್ಯದ ಸರದಾರನು ಬಂದು ಪೌಲನನ್ನು ಬಿಡಿಸುತ್ತಾನೆ.
So we see here,
ಇಲ್ಲಿ ನಾವು ನೋಡ್ತೇವೆ,
the great apostle Paul could make
ಹೇಗೆ ದೊಡ್ಡ ಅಪೋಸ್ತಲನಾದಂತಹ ಪೌಲನ್ನು ತಪ್ಪನ್ನು ಮಾಡುತ್ತಾನೆ ಎಂಬುದಾಗಿ.
But God sovereignly overruled it because he was such a faithful man.
ಪೌಲನು ಬಹಳ ನಂಬಿಗಸ್ತನಾಗಿದ್ದನು, ಹಾಗಾಗಿ ಸರ್ವಶಕ್ತರಾದ ದೇವರು ಇದನ್ನು ಲಕ್ಷ್ಯಕ್ಕೆ ತರಲಿಲ್ಲ.
All this led to the fulfillment of God's plan that Paul should be imprisoned and finally go and stand before
Caesar. ಪೌಲನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದರಿಂದ ಮತ್ತು ಕೊನೆಯದಾಗಿ ಆತನು ಕೈಸರನ ಮುಂದೆ ಹೋಗಿ ನಿಂತಿದ್ದರಿಂದ ದೇವರ ಯೋಜನೆಯು
ನೆರವೇರಿತು.
ಅಪೋಸ್ತಲರ ಕೃತ್ಯಗಳು 22ನೇ ಅಧ್ಯಾಯದಲ್ಲಿ ಪೌಲನು ತನ್ನ ಸಾಕ್ಷ್ಯನ ಹೇಳುತ್ತಾನೆ.
23 we see him standing before the high
priest. 23ನೇ ಅಧ್ಯಾಯದಲ್ಲಿ ಪೌಲನು ಮಹಾಯಾಜಕನ ಮುಂದೆ ಹೋಗಿ ನಿಲ್ಲುವಂತದ್ದನ್ನು ನೋಡುತ್ತೇವೆ.
When he stands before the high priest, he gives an amazing testimony of his life.
ಪೌಲನು ಮಹಾಯಾಜಕನ ಮುಂದೆ ಹೋಗಿ ನಿಂತಾಗ ತನ್ನ ಜೀವಿತದ ಅದ್ಭುತ ಸಾಕ್ಷಿಯನ್ನು ಕೊಡುತ್ತಾನೆ. ಮಹಾಯಾಜಕನಿಗೆ ಈ ರೀತಿಯಾಗಿ ಪೌಲನು ಹೇಳುತ್ತಾನೆ,
ಐ ಹ್ಯಾವ್ ಲಿವ್ಡ್ ಆಕ್ಟ್ 23:1 ಇನ್ ಎ ಪರ್ಫೆಕ್ಟ್ಲಿ ಗುಡ್ ಕಾನ್ಷಿಯನ್ಸ್ ಬಿಫೋರ್.
23ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ, ಈ ದಿನದವರೆಗೂ ಒಳ್ಳೆಯ ಮನಸ್ಸಾಕ್ಷಿಯಿಂದ ದೇವರ ಮುಂದೆ ನಡೆದುಕೊಂಡಿದ್ದೇನೆ.
ರಿಚ್ ಯಂಗ್ ರೂಲರ್,
ಇದು ಯಾವ ತರ ಅಪ್ಪ ಅಂದ್ರೆ ಹಿಂದೆ ಐಶ್ವರ್ಯವಂತನ ರೀತಿಯಲ್ಲಿ.
Paul could also say, I faithfully kept God's command.
ಪೌಲನು ಹೇಳುತ್ತಾನೆ, ನಾನು ನಂಬಿಗಸ್ತಿಕೆಯಿಂದ ದೇವರ ಆಜ್ಞೆಯನ್ನು ಕಾಪಾಡಿಕೊಂಡಿದ್ದೇನೆ ಅಂತ.
The high priest was very convicted by this and very angry.
ಮಹಾಯಾಜಕನಿಗೆ ಇದರಿಂದ ಅಪರಾಧ ಭಾವನೆ ಮೂಡಿ ಪೌಲನ ಮೇಲೆ ಕೋಪಗೊಳ್ಳುತ್ತಾನೆ.
He said, strike him on his face.
ಆತನ ಬಾಯ ಮೇಲೆ ಹೊಡಿರಿ ಎಂಬುದಾಗಿ ಹೇಳುತ್ತಾನೆ. ಅಲ್ಲಿ ನಿಂತಿದ್ದವರು ಪೌಲನ ಬಾಯ ಮೇಲೆ ಹೊಡೆಯುತ್ತಾರೆ. ಪೌಲನು ಕೂಡ ಕೋಪಗೊಳ್ಳುತ್ತಾನೆ.
3ನೇ
ವಚನದಲ್ಲಿ ಪೌಲನು ಹೇಳುತ್ತಾನೆ, ಸುಣ್ಣ ಹಚ್ಚಿದ ಗೋಡೆಯ ಹಾಗಿರುವವನೇ ದೇವರು ನಿನ್ನನ್ನು ಹೊಡೆಯುವರು ಎಂಬುದಾಗಿ. ನೀವು ಧರ್ಮಶಾಸ್ತ್ರಕ್ಕನುಸಾರವಾಗಿ ನನ್ನ ವಿಚಾರಣೆ ಮಾಡಿ ಧರ್ಮಶಾಸ್ತ್ರದ ವಿರುದ್ಧವಾಗಿ ನನ್ನನ್ನು ಹೊಡೆಯುವುದಕ್ಕೆ ಅಪ್ಪಣೆ ಕೊಡುತ್ತೀಯೋ ಅಂತ ಹೇಳ್ತಾನೆ. ದೇವರು ನೇಮಿಸಿದ ಮಹಾಯಾಜಕನನ್ನು ಬಯ್ಯುತ್ತೀಯೋ ಅಂತ ಅಲ್ಲಿ ನಿಂತಿದ್ದವರು ಹೇಳ್ತಾರೆ. ನನಗೆ ಅದು ತಿಳಿಯಲಿಲ್ಲ ಅಂತ ಪೌಲನ್ ಹೇಳ್ತಾನೆ. ಕ್ಷಮಿಸಿರಿ ಅಂತ ಹೇಳುತ್ತಾನೆ.
ಯಾಕಂದರೆ
ಸತ್ಯವೇದವು ಹೇಳುತ್ತದೆ ನಿನ್ನ ಜನರಲ್ಲಿ ಅಧಿಪತಿಯಾಗಿರುವವನ ವಿಷಯವಾಗಿ ಕೆಟ್ಟದ್ದೇನು ಮಾತಾಡಬಾರದು ಎಂಬುದಾಗಿ. ಮೊದಲ ದಿನದಿಂದಲೂ ನನ್ನ ಮನಸ್ಸಾಕ್ಷಿಯನ್ನು ಶುದ್ಧವಾಗಿಟ್ಟುಕೊಂಡಿದ್ದೇನೆ ಅಂತ ಪೌಲನು ಹೇಗೆ ಹೇಳಿಕ್ಕೆ ಸಾಧ್ಯ? ಅದರ ಅರ್ಥ ಪೌಲನು ತಪ್ಪೆ ಮಾಡಿಲ್ಲ ಅಂತಲ್ಲ. ಯಾಕಂದ್ರೆ ಪೌಲನು ಅಲ್ಲಿ ಮಾಡಿದ ತಪ್ಪನ್ನ ನೋಡಿದ್ದೀರಿ. ಮಹಾಯಾಜಕನ ಮೇಲೆ ಕೂಗಾಡಿದ್ದಾನೆ.
What is he saying?
ಏನ್ ಹೇಳ್ತಾ ಇದ್ದಾನಲ್ಲಿ?
He was saying that I keep my conscience clean, that whenever I do something wrong, I set it right immediately.
ನಾನು ಏನೇ ತಪ್ಪನ್ನು ಮಾಡಿದರೂ ಅದನ್ನು ಕೂಡಲೇ ಸರಿಪಡಿಸುವ ಮುಖಾಂತರ ನನ್ನ ಮನಸ್ಸಾಕ್ಷಿಯನ್ನು ಶುದ್ಧವಾಗಿಟ್ಟುಕೊಂಡಿದ್ದೇನೆ.
I don't leave it without being cleansed.
ಅದು ತೊಳೆಯಲ್ಪಡದೆ ನಾನು ಹಾಗೆ ಅದನ್ನು ಬಿಟ್ಟು ಬಿಡೋದಿಲ್ಲ ಎಂಬುದಾಗಿ ಪೌಲನು ಹೇಳುತ್ತಾನೆ.
And that's how he kept his conscience clear.
ಆ ರೀತಿಯಾಗಿ ತನ್ನ ಮನಸ್ಸಾಕ್ಷಿಯನ್ನು ಶುದ್ಧವಾಗಿಟ್ಟುಕೊಂಡನು.
Then we read that some people had made a plan to kill Paul. Ambush him and kill him.
ನಂತರ ನಾವು ಓದುತ್ತೇವೆ ಕೆಲವರು ಪೌಲನನ್ನು ಕೊಲ್ಲಬೇಕೆಂದು ಶಪಥ ಮಾಡಿ ಒಳಸಂಚು ಮಾಡುವುದನ್ನು.
While he was traveling between Jerusalem and Caesarea.
ಪೌಲನು ನಂತರ ಯೆರೂಸಲೇಮಿನಿಂದ ಕೈಸರ್ಯದ ಮಧ್ಯೆ ಪ್ರಯಾಣ ಮಾಡುವಾಗ
very wonderfully, Paul's sister's son,
ಬಹಳ ಅದ್ಭುತವಾಗಿ ಪೌಲನ ಸೋದರ ಅಳಿಯನು.
Now, Paul's sister's son was a grown up man.
ಪೌಲನ ಸಹೋದರಿಯ ಮಗನು ಬೆಳೆದಂತವನಾಗಿದ್ದನು.
Remember, Paul himself was around 65.
ಪೌಲನು ಈಗಾಗಲೇ 65 ವರ್ಷದವನಾಗಿದ್ದನು.
His sister's son may have been 35-40 years old.
ಆತನ ಸಹೋದರಿಯ ಮಗನು 35-45 ವರ್ಷದವನಾಗಿರಬಹುದು.
And Paul's sister's son happened to hear about this plan for the ambush.
ಪೌಲನ ಸಹೋದರಳಿಯನು ಈ ಒಳಸಂಚಿನ ಯೋಜನೆಯನ್ನು ಕೇಳುವಂತೆ ಆಯಿತಲ್ಲಿ.
And he came and told Paul.
ಆತನು ಪೌಲನಿಗೆ ಬಂದು ಹೇಳಿದನು.
So Paul called one of the commanders, verse 17.
17ನೇ ವಚನದಲ್ಲಿ ಪೌಲನು ಶತಾಧಿಪತಿಯನ್ನು ಕರೆಯುತ್ತಾನೆ.
Take this young man to the commander because he's got something to tell him.
ಈ ಯೌವನಸ್ಥನನ್ನು ಕರೆದುಕೊಂಡು ಸಹಸ್ರಾಧಿಪತಿಯ ಬಳಿಗೆ ಹೋಗು, ಆತನ ಬಳಿ ಹೇಳುವುದೊಂದಿದೆ ಅಂತ ಹೇಳುತ್ತಾನೆ.
So the commander took the young man aside.
ಶತಾಧಿಪತಿಯು ಆ ಯೌವನಸ್ಥನನ್ನು ಕರೆದುಕೊಂಡು ಹೋಗ್ತಾನೆ. ಸಹಸ್ರಾಧಿಪತಿ ಕೇಳ್ತಾನೆ, ಏನು ಹೇಳಬೇಕು ಅಂತ ಹೇಳು ಅಂತ.
Some people trying to ambush Paul, so don't send him alone.
ಕೆಲವು ಜನರು ಪೌಲನ ವಿರುದ್ಧ ಒಳಸಂಚು ಮಾಡ್ತಾ ಇದ್ದಾರೆ, ಆತನನ್ನು ಒಬ್ಬನೇ ಹೊರಗೆ ಕಳಿಸಬೇಡ್ರಿ ಅಂತ ಹೇಳ್ತಾನ ಅವನು.
And something must have happened at this time.
ಇದರ ಹಿನ್ನೆಲೆಯಲ್ಲಿ ಏನೋ ನಡೆದಿರಬೇಕು.
See, up until now, Paul's relatives had no contact.
ಅಲ್ಲಿವರೆಗೂ ಪೌಲನ ಸಂಬಂಧಿಗಳು ಆತನೊಟ್ಟಿಗೆ ಸಂಪರ್ಕ ಹೊಂದಿರಲಿಲ್ಲ.
Paul came from a very rich family. Only rich families lived as businessmen.
ಪೌಲನು ಶ್ರೀಮಂತ ಕುಟುಂಬದಿಂದ ಬಂದವನಾಗಿದ್ದನು. ಕೇವಲ ಶ್ರೀಮಂತ ಕುಟುಂಬಗಳು ಮಾತ್ರ ವ್ಯಾಪಾರದಲ್ಲಿ ತೊಡಗಿ ಕೇವಲ ಶ್ರೀಮಂತ ಕುಟುಂಬಗಳು ಮಾತ್ರ ತಮ್ಮ ಮಕ್ಕಳನ್ನು ಗಮಲಿಯೇಲನ ಬಳಿ ವಿದ್ಯಾಭ್ಯಾಸಕ್ಕೆ
ಕಳುಹಿಸುತ್ತಿದ್ದರು.
ಪೌಲನು ಕ್ರೈಸ್ತನಾದಾಗ ಆತನ ಕುಟುಂಬವು ಆತನೊಂದಿಗಿನ ಸಂಬಂಧವನ್ನು ಕಡಿದು ಹಾಕಿತ್ತು. ಆದರೆ ಆತನು ಸೆರೆಮನೆಯಲ್ಲಿದ್ದಾನೆ ಎಂಬುದಾಗಿ ಆತನ ಕುಟುಂಬವು ಕೇಳಿದಾಗ ಪೌಲನ ಸಂಬಂಧಿಗಳು ಆತನಿಗೆ ಆತನ ಪಾಲಿನ ಬಾಧ್ಯತೆಯನ್ನು ಕೊಡೋಣ ಅಂತ ನಿರ್ಧಾರ ಮಾಡುತ್ತಾರೆ. ಅದಕ್ಕಾಗಿ ಅವರು ಪೌಲನ ಸೋದರಿಯ ಮಗನನ್ನ ಆತನ ಬಳಿಗೆ ಕಳುಹಿಸಿರಬಹುದು. ಇಲ್ಲಿ ಪೌಲನಿಗೆ ಸ್ವಲ್ಪ ಹಣ ದೊರಕಿತ್ತು.
ನೌ ಹಿ ಕುಡಂಟ್ ವರ್ಕ್.
ಯಾಕಂದ್ರೆ ಈಗ ಆತನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ.
ಸೀ ಹೌ ಗಾಡ್ ಮೇಡ್ ಪ್ರೊವಿಷನ್ ಫಾರ್ ಹಿಸ್ ಸರ್ವೆಂಟ್ ಬೈ ಗೆಟಿಂಗ್ ಎ ಫ್ಯಾಮಿಲಿ ಇನ್ಹೆರಿಟೆನ್ಸ್ ವೆನ್ ಹಿ ಕುಡ್ ನಾಟ್ ವರ್ಕ್.
ತನ್ನ ಸೇವಕನು ಕೆಲಸ ಮಾಡಲು ಅಶಕ್ತನಾದಾಗ ಆತನಿಗೆ ಸಿಗಬೇಕಾದ ಪಿತ್ರಾರ್ಜಿತ ಆಸ್ತಿಯನ್ನ ಕೊಡಿಸುವುದರಲ್ಲಿ ದೇವರ ಪೂರ್ವ ಸಿದ್ಧತೆ ನೋಡಿ.
ಪಾಲ್ ಹ್ಯಾಡ್ ಸಚ್ ಎ ಗ್ರೇಟ್ ಬೋಲ್ಡ್ನೆಸ್ ಟು ಸ್ಟ್ಯಾಂಡ್ ಸೇಯಿಂಗ್ I will not be supported by anybody. I support myself.
ಪೌಲನು ಬಹಳ ದೃಢ ವಿಶ್ವಾಸದಿಂದ ಹೇಳುತ್ತಿದ್ದನು, ನನಗೆ ಯಾರ ಆಸರೆಯೂ ಬೇಡ, ನನ್ನನ್ನು ನಾನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ.
Devil must have said, wait till he gets to be an old man, then let's see how he supports.
ಸೈತಾನನು ಈ ರೀತಿ ಹೇಳಿರಬಹುದು, ಪೌಲನು ವೃದ್ಧನಾಗುವವರೆಗೂ ನೋಡೋಣ, ಆನಂತರ ಹೇಗೆ ನೋಡಿಕೊಳ್ತಾನೆ ಅಂತ. ಆತನಿಗೆ ಗುಡಾರ ಮಾಡುವ ಕಸುಬನ್ನು ಮಾಡಲು ಆಗುವುದಿಲ್ಲ. ದೇವರು ತನ್ನ ಸೇವಕನನ್ನ ಕೈ ಬಿಡುತ್ತಾರ?
When he could not make tents.
ಸೇವಕನಿಗೆ ಗುಡಾರಗಳನ್ನ ಮಾಡಲು ಆಗದಿರುವಾಗ
God allowed him to get an inheritance.
ಕುಟುಂಬದಿಂದ ಆತನಿಗೆ ಪಿತ್ರಾರ್ಜಿತ ಆಸ್ತಿ ದೊರಕುವಂತೆ ದೇವರು ಅನುಮತಿಸುತ್ತಾರೆ. ನಮಗೆ ಹೇಗೆ ಗೊತ್ತಾಗುತ್ತೆ? ವಚನದಲ್ಲಿ ಬರೆದಿಲ್ಲ, ಅದು ನಮಗದು ಇಲ್ಲಿ ತಿಳಿದು ಬರುತ್ತೆ.
ಬಿಕಾಸ್ ಇನ್ ದಿ ನೆಕ್ಸ್ಟ್ ಚಾಪ್ಟರ್,
ಯಾಕಂದ್ರೆ ಮುಂದಿನ ಅಧ್ಯಾಯದಲ್ಲಿ
ವಿ ರೀಡ್ ಹಿಯರ್ ಪಾಲ್ ಸ್ಟ್ಯಾಂಡಿಂಗ್ ಬಿಫೋರ್ ಅ ಗವರ್ನರ್ ಕಾಲ್ಡ್ ಫೆಲಿಕ್ಸ್.
ಪೌಲನು ಇಲ್ಲಿ ದೇಶಾಧಿಪತಿಯಾದ ಫೆಲಿಕ್ಸ್ ನ ಮುಂದೆ ನಿಂತಿರುವುದನ್ನ ನಾವು ಓದುತ್ತೇವೆ.
ವಿ ರೀಡ್ ಹಿಯರ್ ದಟ್ ಫೆಲಿಕ್ಸ್ ಕೆಪ್ಟ್ ಪಾಲ್ ಇನ್ ಕಸ್ಟಡಿ.
ನಾವು ಇಲ್ಲಿ ಓದುತ್ತೇವೆ ಫೆಲಿಕ್ಸ್ ಅನ್ನು ಪೌಲನನ್ನ ಬಂಧನದಲ್ಲಿಡುತ್ತಾನೆ.
ಅಂಡ್ ಹಿ ವಾಸ್, ಇಟ್ ಸೇಸ್ ಇನ್ ಆಕ್ಟ್ಸ್ 24:26,
24ನೇ ಅಧ್ಯಾಯ 26ನೇ ವಚನ ಹೇಳುತ್ತೆ,
ದಿಸ್ ಕಿಂಗ್ ಫೆಲಿಕ್ಸ್ ಆರ್ ಗವರ್ನರ್ ಫೆಲಿಕ್ಸ್,
ದೇಶಾಧಿಪತಿಯಾದ ಫೆಲಿಕ್ಸ್ ಅನ್ನು,
ಹಿ ವಾಸ್ ಹೋಪಿಂಗ್ ದಟ್ ಪಾಲ್ ವುಡ್ ಗಿವ್ ಹಿಮ್ ಅ ಬ್ರೈಡ್.
ಪೌಲನಿಂದ ತನಗೆ ಲಂಚ ಸಿಕ್ಕಿತೆಂಬ ನಿರೀಕ್ಷೆ ಇಟ್ಟುಕೊಂಡಿದ್ದನು.
ನೌ ಡು ಯು ಥಿಂಕ್ ದಿಸ್ ಕಿಂಗ್ ವಾಸ್ ಸ್ಟೂಪಿಡ್ ಟು ಸೀ ದಿಸ್ ಪ್ರೀಚರ್ ವಾಸ್ಂಟ್ ಈವನ್ ಡ್ರೆಸ್ಡ್ ಇನ್ ಪ್ರಾಪರ್ ಕ್ಲೋತ್ಸ್? How much bribe could he give him?
ಇಲ್ಲಿ ರಾಜನು ನಿಮಗೆ ಮೂಢ ಅಂತ ಅನ್ಸೋದಿಲ್ವಾ? ಈ ಬೋಧಕನು ಬಟ್ಟೆ ಸಹ ಚೆನ್ನಾಗಿ ಧರಿಸಿರೋದಿಲ್ಲ, ಈತನು ಎಷ್ಟು ಲಂಚ
ಕೊಡಲಿಕ್ಕೆ,
ಈತನಿಂದ 10 ಅಥವಾ 20 ರೂಪಾಯಿ ಲಂಚವನ್ನು ನಿರೀಕ್ಷೆ ಮಾಡುತ್ತಿರಲಿಲ್ಲ. ದೇಶಾಧಿಪತಿಯು ಹೆಚ್ಚು ಲಂಚವನ್ನು ನಿರೀಕ್ಷೆ
ಮಾಡುತ್ತಿದ್ದನು.
ಪೌಲನು ಎಲ್ಲಿಂದನೋ ಹಣವನ್ನ ಪಡೆದುಕೊಂಡಿದ್ದಾನೆ ಅಂತ ಕೇಳಿರಬಹುದು. ಅದು ಪೌಲನ ಸಹೋದರಿಯ ಮಗನಿಂದ ಬಂದಂತದ್ದಾಗಿತ್ತು.
We read later on in Acts 28 verse 30.
ನಾವು ನಂತರ 28ನೇ ಅಧ್ಯಾಯ 30ನೇ ವಚನದಲ್ಲಿ ಓದುತ್ತೇವೆ.
For 2 years in Rome, paying for his own rented house.
ಪೌಲನು ಬಾಡಿಗೆ ಮನೆ ಮಾಡಿಕೊಂಡು 2 ವರ್ಷ ರೋಮ್ನಲ್ಲಿ ವಾಸವಾಗಿದ್ದನು ಅಂತ ಓದುತ್ತೇವೆ. ಆತನು ಗುಡಾರಗಳನ್ನು ತಯಾರಿಸುವ ಕೆಲಸವನ್ನು ಮಾಡಲು ಸಾಧ್ಯವಿರಲಿಲ್ಲ.
Could he afford to rent a house in the capital city of the world, Rome?
ಹೇಗೆ ಈ ಬಡ ಅಪೊಸ್ತಲನಾದ ಪೌಲನು ಪ್ರಪಂಚದ ರಾಜಧಾನಿಯಾದ ರೋಮ್ನಲ್ಲಿ ಬಾಡಿಗೆ ಮನೆ
ಮಾಡಿಕೊಂಡಿರುವುದು,
ತನ್ನ ಪಿತ್ರಾರ್ಜಿತ ಆಸ್ತಿಯಿಂದ ಸ್ವಲ್ಪ ಹಣವನ್ನು ದೊರಕಿಸಿಕೊಂಡಿದ್ದಾನೆ ಎಂಬುದು ರುಜುವಾತು
ಪಡಿಸುತ್ತದೆ.
ಪೌಲನು ಅಗ್ರಿಪ್ಪ ಮತ್ತು ಫೆಸ್ಟನ ಎದುರುಗಡೆ ನಿಂತು ಸಾಕ್ಷಿ ಹೇಳುವಂತದ್ದನ್ನ 25 ಮತ್ತು 26ನೇ
ಅಧ್ಯಾಯದಲ್ಲಿ.
ಹಡಗಿನಲ್ಲಿ ಪೌಲನನ್ನು ರೋಮ್ಗೆ ಕಳುಹಿಸಲ್ಪಟ್ಟಾಗ
ಕ್ಯಾಪ್ಟನ್ ಆಫ್ ದ ಶಿಪ್ ವಾಸ್ ಡಿಸ್ಕಸಿಂಗ್ ಎಟ್ ಅ ಸರ್ಟನ್ ಪೋರ್ಟ್ ವೆದರ್ ವಿ ಶುಡ್ ಸೇಲ್ ಆನ್ ಟು ರೋಮ್ ಆರ್ ನಾಟ್.
ಹಡಗಿನ ಯಜಮಾನನು
ಬಿಕಾಸ್ ಆಫ್ ದ ವೆದರ್
ವಾತಾವರಣವು ಸರಿ ಇಲ್ಲದರಿಂದ ಮತ್ತೊಂದು ಹಡಗಿನ ಹೊರಟ್ಟಿಗೆ ಚರ್ಚೆ ಮಾಡುತ್ತಿದ್ದನು, ನಾವು ರೋಮ್ಗೆ ಹೋಗುವುದಾ ಅಥವಾ ಇಲ್ಲೇ ಹತ್ತಿರದ ಪಟ್ಟಣದಲ್ಲಿ ಉಳ್ಕೊಳ್ಳೋದಾ ಎಂಬುದಾಗಿ
ಪಾಲ್ ಪ್ರೇಡ್
ಪೌಲನ್ನು ಪ್ರಾರ್ಥಿಸಿದನು.
ಪ್ರಿಸನರ್
ಆತನು ಸೆರೆವಾಸಿಯಾಗಿದ್ದನು.
ಬಟ್ ಹೀ ಸೆಡ್ ಟು ದ ಕ್ಯಾಪ್ಟನ್ ಸರ್ ಐ ಥಿಂಕ್ ಇಟ್ಸ್ ಬೆಟರ್ ಯು ಡೋಂಟ್
ನಾವು ಹೋಗದೆ ಇರೋದೇ ಒಳ್ಳೇದು ಅಂತ ಹಡಗಿನ ಯಜಮಾನನಿಗೆ ಪೌಲನ್ ಹೇಳ್ತಾನೆ.
ಆಕ್ಸ್ 27 ವರ್ಸ್ 10
ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 10ನೇ ವಚನ.
ಟೋಲ್ಡ್ ದಿ ಸೆಂಚುರಿಯನ್ ಟು ಟೆಲ್ ದಿ ಕ್ಯಾಪ್ಟನ್
ಹಡಗಿನ ಯಜಮಾನನಿಗೆ ಹೇಳುವಂತೆ ಪೌಲನು ಶತಾಧಿಪತಿ ಹೇಳ್ತಾನೆ.
ಬಟ್ ದಿ ಕ್ಯಾಪ್ಟನ್ ಸೆಡ್ ನೋ ಐ ಹ್ಯಾವ್ ಸೇಲ್ಡ್ ಇನ್ ದೀಸ್ ಪ್ಲೇಸಸ್ ಐ ನೋ.
ನಾನು ಈ ಜಾಗದಲ್ಲಿ ಓಡಾಡಿದೀನಿ, ನನಗೆ ಈ ಜಾಗದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹಡಗಿನ ಯಜಮಾನನ ಹೇಳ್ತಾನೆ.
ವರ್ಸ್ 11 ದಿ ಸೆಂಚುರಿಯನ್ ಲಿಸನ್ ಟು ದಿ ಕ್ಯಾಪ್ಟನ್ ಮೋರ್ ದನ್ ಹಿ ಲಿಸನ್ಸ್ ಟು ಪೌಲ್.
11ನೇ ವಚನ ಈ ರೀತಿ ಹೇಳುತ್ತೆ, ಪೌಲನ ಮಾತಿಗಿಂತ ಶತಾಧಿಪತಿಯು ಯಜಮಾನನ ಮಾತಿಗೆ ಲಕ್ಷ್ಯ ಕೊಟ್ಟನು ಅಂತ. ಯಾಕಂದ್ರೆ ಯಜಮಾನನಿಗೆ ಹೆಚ್ಚು ಅನುಭವ ಇದ್ದಿದ್ರಿಂದ.
He may have more experience, but Paul was in touch with God.
ಈತನಿಗೆ ಅನುಭವ ಇರಬಹುದು, ಆದರೆ ಪೌಲನು ದೇವರೊಟ್ಟಿಗೆ ಸಂಪರ್ಕ ಹೊಂದಿದ್ದನು.
I would rather listen to a man who is in touch with God.
ನಾನು ದೇವರೊಟ್ಟಿಗೆ ಸಂಪರ್ಕ ಹೊಂದಿದಂತ ಮನುಷ್ಯನಿಂದ ಕೇಳಲು ಇಷ್ಟಪಡುತ್ತೇನೆ.
A man who has got any amount of worldly experience.
ಲೋಕದ ಎಷ್ಟೇ ಅನುಭವ ಹೊಂದಿರುವ ವ್ಯಕ್ತಿಗಿಂತ.
And sure enough, just like Paul said, there was a big violent wind and the ship was tossed about.
ಪೌಲನು ಹೇಳಿದ ಹಾಗೆ ಸಮುದ್ರದಲ್ಲಿ ಹುಚ್ಚು ಗಾಳಿ ಹಿಡಿಯುತ್ತೆ, ಆ ಗಾಳಿಯ ಹೊಡೆತಕ್ಕೆ ಹಡಗು ಸಿಕ್ಕಿಕೊಳ್ಳುತ್ತೆ.
And for many days it was cloudy.
ಅನೇಕ ದಿನಗಳ ಕಾಲ ಮೋಡ ಮುಸುಕಿದ ವಾತಾವರಣ ಇರುತ್ತೆ.
They had to throw out a lot of things from to lighten the weight of the ship.
ಹಡಗು ಭಾರ ಇದ್ದಿದ್ದರಿಂದ ಅದರಲ್ಲಿರುವಂತ ವಸ್ತುಗಳನ್ನೆಲ್ಲ ಹೊರಗೆ ಹಾಕ್ತಾರೆ.
Paul says in verse 21.
ಪೌಲನು 21ನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ.
See, I told you, you should not have started on this journey.
ಪ್ರಯಾಣದ ಪ್ರಾರಂಭದಲ್ಲಿ ನಾನು ನಿಮಗೆ ಹೇಳಿದೆ.
But don't worry.
ಆದರೆ ಚಿಂತೆ ಮಾಡಬೇಡ್ರಿ.
The angel of the Lord came.
ದೇವರಿಂದ ಬಂದ ಒಬ್ಬ ದೂತನು ನನ್ನ ಬಳಿ ನಿನ್ನೆ ರಾತ್ರಿ ಬಂದಿದ್ದನು.
Don't be afraid.
ಭಯಪಡಬೇಡ್ರಿ.
All of you.
ನೀವೆಲ್ಲರೂ ಉಳಿಯುತ್ತೀರಿ ಅಂತ ಹೇಳಿದನು.
See the expression verse 20. God has granted you all those sailing with you.
ದೇವರು ನಿನ್ನ ಮೇಲಣ ದಯೆಯಿಂದ ನಿನ್ನ ಸಂಗಡ ಪ್ರಯಾಣ ಮಾಡುವವರ ಪ್ರಾಣವನ್ನ ಉಳಿಸಿಕೊಟ್ಟನೆಂದು 24ನೇ ವಚನ ಹೇಳುತ್ತೆ.
Because Paul was on the ship, all these other people got saved.
ಯಾಕಂದ್ರೆ ಪೌಲನು ಹಡಗಿನಲ್ಲಿ ಇದ್ದಿದ್ದರಿಂದ ಮಿಕ್ಕವರು ರಕ್ಷಿಸಲ್ಪಟ್ಟರು.
You know, it's a wonderful thing to have a man of God on your journey.
ನಿಮ್ಮ ಪ್ರಯಾಣದಲ್ಲಿ ಒಬ್ಬ ದೈವಿಕ ಮನುಷ್ಯನು ಇರುವಂತದ್ದು ಅದ್ಭುತವಾದ ಸಂಗತಿ ಅಂತ
ಗೊತ್ತಾಗುತ್ತೆ.
ಹಡಗಿನಲ್ಲಿದ್ದಂತವರು ರಕ್ಷಿಸಲ್ಪಟ್ಟರು, ಯಾಕಂದ್ರೆ ಹಡಗಿನಲ್ಲಿ ದೈವಿಕ ಮನುಷ್ಯನಿದ್ದನು. ಆತನು ಸೆರೆಮನೆ ವಾಸಿ ಆಗಿದ್ರು ಕೂಡ. 28ನೇ ಅಧ್ಯಾಯ
ವಿ ರೀಡ್ ಅ ಪಾಲ್ ಫೈನಲಿ ಲ್ಯಾಂಡಿಂಗ್ ಇನ್ ರೋಮ್.
ಪೌಲನು ಕೊನೆಯದಾಗಿ ರೋಮ್ಗೆ ಬಂದಿಳಿಯುತ್ತಾನೆ. ಆತನು ಅಲ್ಲಿ ಬಂದಿಳಿದ ತಕ್ಷಣ ವಿಶ್ವಾಸಿಗಳನ್ನ ಭೇಟಿಯಾಗಿರುವುದು ನಿಶ್ಚಯ.
23 ಹಿ ಗ್ಯಾದರ್ಡ್ the people of the local Jews and all to tell them about
ಅಲ್ಲಿ ಸೇರಿ ಬಂದಂತ ಜನರಿಗೆ ಮತ್ತು ಸ್ಥಳೀಯ ಯಹೂದ್ಯರಿಗೆ ಸುವಾರ್ತೆಯ ಬಗ್ಗೆ ಪೌಲನ್ ಹೇಳುತ್ತಾನೆ. 23ನೇ ವಚನದಲ್ಲಿ
Jews rejected the word.
ಅನೇಕ ಯಹೂದ್ಯರು ಆತನ ಸುವಾರ್ತೆಯನ್ನು ತಿರಸ್ಕಾರ ಮಾಡಿದರು.
Finally Paul said one word to them.
ಕೊನೆಯದಾಗಿ ಪೌಲನು ಒಂದು ಮಾತನ್ನು ಹೇಳುತ್ತಾನೆ.
He says Isaiah prophesied these words verse 26.
26ನೇ ವಚನದಲ್ಲಿ ಯೆಶಾಯನು ಪ್ರವಾದಿಸಿದನು.
You all keep on hearing but you won't
ನೀವು ಕೇಳ್ತಾನೆ ಇರ್ತೀರಾ ಆದ್ರೆ ಅರ್ಥ ಮಾಡಿಕೊಳ್ಳೋದಿಲ್ಲ. ನಿಮಗೆ ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ.
ಅಂಡ್ ಸೋ ಹಿ ಸೆಡ್ ಐ ಹ್ಯಾವ್ ಗಾಟ್ ಒನ್ ಲಾಸ್ಟ್ ವರ್ಡ್ ಟು ಸೇ.
ಹಾಗಾಗಿ ಆತನು ಹೇಳ್ತಾನೆ, ನಿಮಗೆ ಹೇಳಲಿಕ್ಕೆ ನನ್ನ ಬಳಿ ಒಂದು ಮಾತಿದೆ. ಕೊನೆಯದಾಗಿ
ನೋ ಮೋರ್ ಗೋಯಿಂಗ್ ಟು ಪ್ರೀಚ್ ದಿ ಗಾಸ್ಪೆಲ್.
ನಿಮಗೆ ಮತ್ತೆಂದು ಸುವಾರ್ತೆ ಸಾರುವುದಿಲ್ಲ.
ಐ ಆಮ್ ಗೋಯಿಂಗ್ ಟು ಟೇಕ್ ದಿ ಗಾಸ್ಪೆಲ್ ಟು ದಿ ನಾನ್.
ನಾನು ಯಹೂದ್ಯರಲ್ಲದ ಅನ್ಯರ ಬಳಿ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ.
ಸ್ಟೇಟ್ ಫಾರ್ 2 ಇಯರ್ಸ್ ಇನ್ ವರ್ಸ್ 30.
ಅದಕ್ಕಾಗಿ 30ನೇ ವಚನದಲ್ಲಿ ಹೇಳುತ್ತೆ, ಆತನು ರೋಮ್ ನಲ್ಲಿ 2 ವರ್ಷ ಇದ್ದನು.
ಕಮಿಂಗ್ ಆಲ್ ದೋಸ್ ಹೂ ಕೇಮ್
ತನ್ನ ಬಳಿಗೆ ಬರುವವರೆಲ್ಲರನ್ನು ಸೇರಿಸಿಕೊಂಡು
ರೀಚಿಂಗ್ ದಿ ಕಿಂಗ್ಡಮ್ ಆಫ್ ಗಾಡ್,
ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸುತ್ತಾ,
ಟೀಚಿಂಗ್ ಕನ್ಸರ್ನಿಂಗ್ ದಿ ಲಾರ್ಡ್ ಜೀಸಸ್,
ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ, ತುಂಬಾ ಧೈರ್ಯದಿಂದ ಇದನ್ನು ಮಾಡಿದನು,
unhindered.
ಮರೆ ಮಾಚದ ಇದನ್ನು ಮಾಡಿದನು.
What a wonderful man he was.
ಎಂತ ಅದ್ಭುತವಾದ ಮನುಷ್ಯ ಈತನು.
What an example for us to follow.
ನಮಗೆ ಹಿಂಬಾಲಿಸಲು ಈತನು ಎಂತ ಮಾದರಿ ಅಲ್ವಾ.
God bless you.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.